ಅಂತ ನಾನು ಹೇಳಿಲ್ಲಯ್ಯ, ಈ ಮಣಿ ನೀನೇ ಇಟ್ಟುಕೋ ಅಂತ ಕೊಡತಾ ಇದ್ದಾನೆ ಕೃಷ್ಣ. ಅವಾಗ ತುಂಬಾ ಬರುತ್ತೆ ಆ ಮಣಿ ಕೃಷ್ಣನ ಕೈಗೆ ಬಂದ ಕೂಡಲೇ ತುಂಬಾ ಜನ ಅಪೇಕ್ಷೆ ಪಟ್ಟರಂತೆ, ಇದು ನಮಗೆ ಕೊಟ್ಟ ಚೆನ್ನಾಗಿರುತ್ತೆ ಕೃಷ್ಣ ಅಂತ. ಆದರೆ ಕೃಷ್ಣ ಪುನಃ ಅಕ್ರೂರನಿಗೆ ಕೊಟ್ಟು ನೀನೇ ಒಳ್ಳೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದೀಯ, ಅಂತ ಒಳ್ಳೆ ಕಾರ್ಯಕ್ಕೆ ಇದು ಉಪಯೋಗ ಆಗಲಿ ಅಂತ ಕೃಷ್ಣ ಅವರಿಗೆ ವಿಶೇಷವಾಗಿ ಕೊಟ್ಟು ಕಳತಾ ಇದ್ದಾರೆ. ನಂತರ ವಿಶೇಷವಾಗಿ ಅಣ್ಣನನ್ನ ಕರೆಸ್ತಾ ಇದ್ದಾರೆ. ಅಣ್ಣ ನನ್ನತ್ರ ಮಣಿ ಇದೆ ಅಂತ ನೀನು ಹೋಗಿದೆಯಲ್ಲ, ನನ್ನತ್ರ ಇಲ್ಲ ಅಂತ ಹೇಳಿದಾಗ ಪುನಃ ತಾನು ಆ ಬಲರಾಮದೇವರು ಬಂದು ಸೇರುತ್ತಾ ಇದ್ದಾರೆ. ತದನಂತರ ಕೃಷ್ಣ ಪಾಂಡವರನ್ನ ನೋಡ್ಲಿಕ್ಕೆ ಇಂದ್ರಪ್ರಸ್ಥಕ್ಕೆ ಬಂದು ಅಲ್ಲೇ ಕೆಲವು ಕಾಲ ವಾಸ ಮಾಡುತ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಒಂದು ಸಲ ಅರ್ಜುನನಿಂದ ಬೇಟೆಗೆ ಹೊರಟ, ಅಲ್ಲಿ ವಿಶೇಷವಾಗಿ ಕಾಲಿಂದಿ ಎಂಬ ಹುಡುಗಿಯನ್ನು ನೋಡುತ್ತಾ ಇದ್ದಾರೆ. ಆಕೆಯನ್ನು ಕರಕೊಂಡು ಬಂದು ದ್ವಾರಕೆಯಲ್ಲಿ ಮದುವೆ ಆಗ್ತಾ ಇದ್ದಾನೆ ಭಗವಂತ. ಹಾಗೆ ಮಿತ್ರವಿಂದ, ಆದ ಮೇಲೆ ನೀಲ, ಆದ ಮೇಲೆ ಭದ್ರ, ಲಕ್ಷಣ ಎಲ್ಲರನ್ನ ಭಗವಂತ ತಾನು ವಿಶೇಷವಾಗಿ ಮದುವೆ ಆದ ಅಂತ ದೇವರ ಅಷ್ಟ ಮಹಿಷಿಯರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ತದನಂತರ ಶ್ರೀ ಕೃಷ್ಣ ದ್ವಾರಕೆಯಲ್ಲಿರುವಾಗ ಇಂದ್ರದೇವರಿಂದ ಪತ್ರ ಬರ್ತಾ ಇದೆ. ಏನು ಪತ್ರ ಅಂತ ಹೇಳ್ತಾ ಇದ್ದಾರೆ, ನರಕಾಸುರ ತುಂಬಾ ಉಪದ್ರವ ಕೊಡ್ತಾ ಇದ್ದಾನೆ ಜಗತ್ತಿಗೆಲ್ಲ, ಎಲ್ಲಾ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಸೆರೆಯಲ್ಲಿಡ್ತಾ ಇದ್ದಾನೆ, ಆದ್ದರಿಂದ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ, ಅವನ ಸಂಹಾರ ಮಾಡಬೇಕು ಅಂತ ಕೃಷ್ಣನಿಗೆ ಇಂದ್ರನಿಂದ ಪತ್ರಿಕೆ ಬರ್ತಾ ಇದೆ. ಅವಾಗ ಕೃಷ್ಣ ಎಂದೂ ಕರ್ಕೊಂಡು ಹೋಗಿದ್ದಿಲ್ಲ, ಅವಾಗ ಮಾತ್ರ ಸತ್ಯಭಾಮೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮೊದಲು ಮುರ ಎಂಬ ದೈತ್ಯ ಆ ಮುರನನ್ನು ಜಯಿಸಿ ಅವರ ಮಕ್ಕಳನ್ನು ಕೂಡ ಕೊಲ್ತಾ ಇದ್ದಾನೆ. ನಂತರ ಮುರನ ಪಾಶಗಳನ್ನು ಕತ್ತರಿಸಿ ಮುರನನ್ನು ಸಂಹಾರ ಮಾಡಿ ಅದಕ್ಕೆ ಮುರವೈರಿ ಅಂತ ದೇವರಿಗೆ ಹೆಸರು. ನಂತರ ಅಲ್ಲಿಂದ ನರಕಾಸುರನ ಜೊತೆಗೆ ಯುದ್ಧಕ್ಕೆ ಕೃಷ್ಣ ಹೋಗ್ತಾ ಇದ್ದಾನೆ. ಅಲ್ಲಿ ಹೇಳುತ್ತಾರೆ ಏನಂತ, ಸತ್ಯಭಾಮೆಯೇ ನರಕಾಸುರನನ್ನ ಕೊಂದದ್ದು ಅಂತ ಎಲ್ಲರ ತಲೆಯಲ್ಲಿ ಕೂತದ್ದು. ಇಲ್ಲ, ಸತ್ಯಭಾಮೆಯನ್ನ ಕರ್ಕೊಂಡು ಹೋದದ್ದು ಆಕೆಯ ಮೂಲಕ ಅಂತ ಹೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಚಕ್ರದಿಂದಲೇನೆ ನರಕಾಸುರನ್ನ ಸಂಹಾರ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ತದನಂತರ ಎಲ್ಲ ಅವನ ಸಂಪತ್ತನ್ನೆಲ್ಲ ವಿಶೇಷವಾಗಿ ಸ್ವರ್ಗದಿಂದ ಬಂದ ಸಂಪತ್ತೆಲ್ಲ ಸ್ವರ್ಗಕ್ಕೆ ಕಳಿಸಿಕೊಟ್ಟ. ಹಾಗೆ ವಿಶೇಷವಾಗಿರತಕ್ಕಂಥ ಆ ನರಕಾಸುರನ ಮಿಕ್ಕ ಸಂಪತ್ತನ್ನೆಲ್ಲ ಮಧುರಾ ಪಟ್ಟಣಕ್ಕೆ ಕಳಿಸಿಕೊಡ್ತಾ ಇದ್ದಾನೆ. ತದನಂತರ ನರಕ 16,000 ಸ್ತ್ರೀಯರನ್ನ ತಂದು ಕಟ್ಟಿ ಹಾಕಿದ್ದ. ಅವರೆಲ್ಲರೂ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರು ನರಕಾಸುರನ ಕೊಂದ ಮೇಲೆ ಅಲ್ಲಿದ್ದ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಮದುವೆ ಆದದ್ದಲ್ಲ, ಅವರು ಕೇಳಿಕೊಳ್ತಾರೆ ಇವ ನಮ್ಮನ್ನ ತಂದು ಕಟ್ಟಿ ಹಾಕಿದ್ದಾನೆ, ನಮ್ಮನ್ನ ಬಿಡುಗಡೆ ಮಾಡಿದ್ರು ಕೂಡ ಯಾರು ನಮ್ಮನ್ನ ಮದುವೆ ಆಗಲ್ಲ, ಯಾಕೆ ಅಂದ್ರೆ ಬೇರೊಬ್ಬನ ಮನೆಯಲ್ಲಿರುವಂತ ಹೆಣ್ಣನ್ನ ಯಾರು ಕೂಡ ಮುಟ್ಟಲ್ಲ, ನೀನೇ ಉದ್ಧಾರ ಮಾಡಬೇಕು, ನಾವಂತೂ ಶುದ್ಧರಾಗಿದ್ದೇವೆ ಅಂದಾಗ ಕೃಷ್ಣ ಅವರ ಶುದ್ಧತೆ ಗೊತ್ತಿದ್ದವನಾದ್ದರಿಂದ ತಾನೇ ಅವರನ್ನ ಮದುವೆ ಆದ. ಒಂದ ಎರಡ 16,000 ಜನ, ಒಬ್ಬೊಬ್ಬರಿಗೆ ತಾಳಿ ಕಟ್ಟಲಿಕ್ಕೆ ಎಷ್ಟೊತ್ತಾಗತ್ತೆ? ಒಂದು 5 ನಿಮಿಷ ಬೇಕಾ? ಹಾಗೆ 16,000 ಜನಕ್ಕೆ ತಾಳಿ ಕಟ್ಟಬೇಕಾದ್ರೆ ಎಷ್ಟೊತ್ತು ಬೇಕು? ಭಗವಂತ ಏಕಕಾಲದಲ್ಲಿ 16,000 ಮಂಟಪ, 16,000 ರೂಪಗಳಿಂದ 16,000 ಕನ್ಯೆಯರನ್ನ ಏಕಕಾಲದಲ್ಲಿ ಮದುವೆಯಾದ ಶ್ರೀಕೃಷ್ಣ. ಅಂಥ ಮಹಾನುಭಾವ. ಆ 16,000 ಜನದಲ್ಲೂ ಕೂಡ ಒಬ್ಬೊಬ್ಬರಿಗೂ 10 ಗಂಡು 1 ಹೆಣ್ಣು ಪ್ರಕಾರ ಎಲ್ಲರಿಗೂ ಅನುಗ್ರಹ ಮಾಡಿದವ ನಮ್ಮ ಶ್ರೀಕೃಷ್ಣ ಅಂತಾರೆ. ಯಾರಿಗೆ ಸಾಧ್ಯ ಹೀಗೆ 16,000 ಜನ ಜೊತೆಗೆ ಸಂಸಾರ ಮಾಡಲಿಕ್ಕಾದ್ರೂ ಸಾಧ್ಯವಾ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ತದನಂತರ ಅದಿತಿ ದೇವಿಯ ಕುಂಡಲಗಳನ್ನ ನರಕಾಸುರ ಕದ್ದು ತಂದಿದ್ದ. ಆ ಕುಂಡಲಗಳನ್ನ ಹಿಂತಿರುಗಿ ಕೊಡ್ಲಿಕ್ಕೆ ಕೃಷ್ಣ ಸ್ವರ್ಗಕ್ಕೆ ಬರ್ತಾ ಇದ್ದಾನೆ. ಅದಿತಿ ದೇವಿಗೆ ನಮಸ್ಕಾರ ಮಾಡಿ ಆ 2 ಕುಂಡಲಗಳನ್ನ ತಾನು ಸಮರ್ಪಣೆ ಮಾಡಿದ. ಅವಾಗ ಕೃಷ್ಣನಿಗೆ ಇಂದ್ರ ದೇವರು ಸತ್ಕಾರ ಮಾಡುತ್ತಾ ಇದ್ದಾರೆ. ತದನಂತರ ಕೃಷ್ಣ ಸತ್ಯಭಾಮೆಯರು ಚೂರು ನಂದನವನಕ್ಕೆ ವಿಹಾರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ಶಚಿದೇವಿಗೆ ಚೂರು ಗರ್ವ ಬಂತು. ಏನಂತ, ಇಂದ್ರನಿಗೆ ಸಮಾನವಾದ ಯುದ್ಧ ಮಾಡುವವರು ಯಾರೂ ಇಲ್ಲ ಅಂತ. ಆ ಗರ್ವದಿಂದ ಚೂರು ಸತ್ಯಭಾಮಾದೇವಿಯನ್ನ ಕಡಿಮೆಯಾಗಿ ನೋಡಿದ್ಲು. ಆ ನೋಟದ ಪರಿಚಯ ಆಕೆಗೆ ಗೊತ್ತು, ಯಾಕಂದ್ರೆ ಹೆಂಗಸರಿಗೆ ಗೊತ್ತಾಗುತ್ತೆ ಒಬ್ಬರೊಬ್ಬರ ನೋಟ ಹೇಗಿರುತ್ತೆ ಅಂತ, ಅವರವರೇ ಹೇಳ್ತಾ ಇರ್ತಾರೆ, ಮಿಕ್ಕವರಿಗೆ ಯಾರಿಗೂ ಪರಿಚಯ ಆಗಲ್ಲ. ಆಕೆ ಹೇಳ್ತಾ ಇದ್ದಾಳೆ, ಚೂರು ಗರ್ವ ಬಂದಿದೆ, ಶಚಿದೇವಿಗೆ ಭಂಗ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನಂದನವನದಲ್ಲಿ ವಿಹಾರ ಮಾಡುವಾಗ ಪಾರಿಜಾತ ವೃಕ್ಷ ಕಾಣಿಸ್ತಾ ಇದೆ. ಹೇಳ್ತಾ ಇದ್ದಾಳೆ ಯಾರು, ಸತ್ಯಭಾಮಾದೇವಿ ಕೃಷ್ಣನಿಗೆ, ಕೃಷ್ಣ ಈ ವೃಕ್ಷ ಚೆನ್ನಾಗಿದೆ ತಗೊಂಡು ಹೋಗೋಣವಾ. ಕೃಷ್ಣ ಅಂತಾನೆ, ಇದು ವಿಶೇಷವಾಗಿರತಕ್ಕಂತಹ ಸ್ವರ್ಗದ ವೃಕ್ಷ, ನಾವು ತಗೊಂಡು ಹೋಗ್ಲಿಕ್ಕಿಲ್ಲ ಅಂದಾಗ ತಗೊಂಡು ಬರಲೇಬೇಕು. ಸರಿ, ನಿನ್ನ ಮಾತಿಗೆ ನಾನು ಯಾವಾಗ ಬೇಡ ಅಂದೆ. ಕರ್ಕೊಂಡು ಹೊರಟ. ಇಡೀ ವೃಕ್ಷವನ್ನೇ ಗರುಡನ ಮೇಲೆ ಇಟ್ಟುಕೊಂಡು ಸತ್ಯಭಾಮಾದೇವಿ ಸಹಿತವಾಗಿ ತಾನು ಹೊರಡ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ಎಲ್ಲಾ ದೇವತೆಗಳು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಎಲ್ಲರನ್ನು ಕೂಡ ಸತ್ಯಭಾಮ ಇಲ್ಲಿ ಯುದ್ಧ ಮಾಡಿದ್ದು, ಯುದ್ಧ ಮಾಡಿ ಅನೇಕ ದಿಕ್ಪಾಲಕರನ್ನ ಸೋಲಿಸಿ ಬಿಡ್ತಾ ಇದ್ದಾಳೆ. ಕೊನೆಗೆ ಇಂದ್ರದೇವರು ಬರ್ತಾ ಇದ್ದಾರೆ. ಇಂದ್ರದೇವರು ಕೂಡ ಸೋತು ಹಿಂದಿರುಗಿ ಹೋಗುವಾಗ ಹೀಯಾಳಿಸಿ ಹೇಳುತ್ತಾ ಇದ್ದಾಳೆ ಸತ್ಯಭಾಮಾದೇವಿ, ನಿನ್ನ ಹೆಂಡತಿಗೆ ತುಂಬಾ ಗರ್ವ ಬಂದಿದೆ, ಅದು ಚೂರು ಕಡಿಮೆ ಮಾಡಿಕೊಳ್ಳಿಕ್ಕೆ ಹೇಳು ಅಂತ ಹೇಳಿದಾಗ ಅವಾಗ ಇಂದ್ರದೇವರಿಗೆ ಇವರಿಬ್ಬರು ಕೂಡ ಜಗತ್ತಿನ ವಿಶೇಷವಾದ ಮಾತಾಪಿತೃಗಳು, ಲಕ್ಷ್ಮೀ ನಾರಾಯಣರು ಎಂಬ ಎಚ್ಚರ ಬರ್ತಾ ಇದೆ. ನಮಸ್ಕಾರ ಮಾಡಿ ಹೇಳ್ತಾರೆ, ಅಮ್ಮ ನಿಮ್ಮ ಸರಿ, ನಾವು ಯುದ್ಧ ಮಾಡಿದೆ ತಪ್ಪಾಯಿತು, ಕ್ಷಮಿಸಮ್ಮ. ನಾವು ಹೇಗೆ, ನಾವು ಮಾಡಿದ ಯುದ್ಧ ಅಂದ್ರೆ ಹೇಗಿರುತ್ತೆ, ಈ ಆಕಳ ಹಾಲನ್ನ ಕರು ಕುಡಿಯುತ್ತೆ, ಕುಡಿಯೋ ಕಾಲಕ್ಕೆ ಅದು ಆ ಕೆಚ್ಚಲನ್ನ ಹಾಗೆ ಕುಡಿಯಲ್ಲ, ಚೂರು ತಿವುದು ತಿವುದು ಕುಡಿತಾ ಇರುತ್ತೆ. ಯಾವಾಗಾದ್ರೂ ನೋಡಿ ಬೇಕಾದ್ರೆ ಅದು ಚೂರು ಹಾಲು ಬರಲಿಕ್ಕೆ ಬಾಯಿಯಿಂದಲೇನೆ ಚೂರು ತಿವುದು ತಿವುದು ಕುಡಿತಾ ಇರುತ್ತೆ. ಹಾಗೆ ನಿನ್ನ ಸರಿ ಯುದ್ಧ ಮಾಡಿದ್ದು, ನಾವು ಆ ಆಕಳ ಕರುವು ಕೆಚ್ಚಲನ್ನ ತಿವುದಂತೇನಯ್ಯ, ನಾವೇನು ಮಾಡುತ್ತೇವೆ ಹರಿಯೇ, ನಿನ್ನ ಅಧೀನ ಅಂದಾಗ ಭಗವಂತ ಹೇಳ್ತಾ ಇದ್ದಾನೆ, ಹೇ ಇಂದ್ರ ನಿನ್ನಿಂದ ನಾನೇ ಈ ತರ ಮಾಡಿಸಿದ್ದು, ಅಹಂಕಾರ ನಾಶ ಮಾಡಲಿಕ್ಕಾಗಿ ಅಂತ ಕೃಷ್ಣ ಹೇಳಿ ಬರ್ತಾ ಇದ್ದಾನೆ. ಆ ಪಾರಿಜಾತ ವೃಕ್ಷವನ್ನ ಸತ್ಯಭಾಮಾದೇವಿಯ ಮಂದಿರದ ಮುಂದೆ ಸ್ಥಾಪನೆ ಮಾಡುತ್ತಾ ಇದ್ದಾರೆ. ಇಂದ್ರದೇವರು ಹೇಳುತ್ತಾರೆ, ಈ ಪಾರಿಜಾತ ವೃಕ್ಷವನ್ನ ನೀನೇ ತಗೊಂಡುಕೊಂಡು ಹೋಗು ಕೃಷ್ಣ ಅಂತ ಹೇಳಿದಾಗ ಸತ್ಯಭಾಮೆ ಹೇಳುತ್ತಾಳೆ, ನಮಗ್ಯಾಕೆ ಪಾರಿಜಾತ ವೃಕ್ಷ, ಬೇರೆಯವರಿಗೆ ಬೇಕು, ಯಾಕೆ ಅವರವರಿಗೆ ಬೇಕಾಗಿದ್ದು ಕೊಡುತ್ತಾದ್ದರಿಂದ. ಆದರೆ ಒಂದು ಗೊತ್ತು, ಆ ಪಾರಿಜಾತ ವೃಕ್ಷ ತಾನಾಗಿ ಏನು ಕೊಡ್ಲಿಕ್ಕಾಗಲ್ಲ, ಅದರೊಳಗೆ ಭಗವಂತನಿದ್ದು ಆ ಪಾರಿಜಾತ ವೃಕ್ಷದ ಮೂಲಕ ತಾನೇ ಅನುಗ್ರಹ ಮಾಡುತ್ತಾನೆ. ಮತ್ತೆ ಭಗವಂತನೇ ನನ್ನ ಪಕ್ಕದಲ್ಲಿರುವಾಗ ಮತ್ತ ಗಿಡ ಯಾಕೆ ನನಗೆ ಅಂತ ಸತ್ಯಭಾಮಾದೇವಿ ಹೇಳಿದಾಗ, ಇಲ್ಲಮ್ಮ ಇದು ನಿಮ್ಮತ್ರ ಇರಲಿ, ನೀವು ಪರಂಧಾಮಕ್ಕೆ ಹೊರಟಾಗ ಈ ವೃಕ್ಷ ಸ್ವರ್ಗವನ್ನ ಸೇರಲಿ ಅಂತ ಹೇಳಿದಾಗ ಕೃಷ್ಣ ಆ ವೃಕ್ಷವನ್ನ ತೆಗೆದುಕೊಂಡು ಹೋಗಿ ಸತ್ಯಭಾಮಾದೇವಿಯ ಮಂದಿರದ ಮುಂದೆ ಕೃಷ್ಣ ಇಡತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ತುಂಬಾ ಮನಸ್ಸಿಗೆ ಬರ್ತಾ ಇರುತ್ತಲ್ವಾ, ರುಕ್ಮಿಣಿ ದೇವಿ ಬಹಳ ಸಾತ್ವಿಕಳು, ಸತ್ಯಭಾಮಾದೇವಿ ಚೂರು ಜಗಳ ಜಾಸ್ತಿ, ಹೌದಲ್ವಾ, ಯಾವಾಗೂ ಜಗಳ ಆಡ್ತಾಳೆ. ರುಕ್ಮಿಣಿ ದೇವಿ ಹಾಗಲ್ಲ, ಒಳ್ಳೆ ಸಾತ್ವಿಕಳಪ್ಪ. ಅದು ನೋಡಿ ಹರಿವಂಶದಲ್ಲಿ ಬರುತ್ತೆ, ಸತ್ಯಭಾಮಾದೇವಿ ಕೃಷ್ಣನನ್ನ ವ್ರತ ಅಂತ ಹೇಳಿ ನಾರದರಿಗೆ ದಾನ ಕೊಟ್ಬಿಡ್ತಾಳೆ. ಮತ್ತ ಗಂಡನ ಪಡ್ಕೋಬೇಕಾದ್ರೆ ಅಷ್ಟು ದುಡ್ಡು ಕೊಟ್ಟು ತಗೋಬೇಕು ಅಂದರೆ ಕೃಷ್ಣನ ತುಲಾಭಾರಕ್ಕಿಟ್ಟಾಗ ಎಲ್ಲಾ ಸಂಪತ್ತು ತಂದಿಟ್ಟರು ಕೃಷ್ಣನ ಭಾರಕ್ಕೆ ಸರಿ ಹೋಗ್ಲಿಲ್ಲ. ಅವಾಗ ರುಕ್ಮಿಣೀ ದೇವಿ ಬಂದು ಒಂದು ತುಳಸಿಯನ್ನ ಇಟ್ಟರೆ ಕೃಷ್ಣ ತೂಗಿದ. ಅಂದರೆ ರುಕ್ಮಿಣೀ ದೇವಿ ಭಕ್ತಿಯ ಮುಂದೆ ಸತ್ಯಭಾಮೆ ಏನೂ ಇಲ್ಲ ಅಂತ ಬರುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕಂತೆ, ಡೈರೆಕ್ಟ್ ಆಗಿ ನರಕಕ್ಕೆ ಕಳಿಸ್ಬಿಡ್ತಾರ ನಮ್ಮನ್ನ. ಯಾಕೆ ಅಂದರೆ ಲಕ್ಷ್ಮೀದೇವಿಯ ಎರಡು ರೂಪಗಳೇ ರುಕ್ಮಿಣಿ ಸತ್ಯಭಾಮ. ಹೇಗೆ ದೇವರ ರೂಪಗಳ ಮಧ್ಯೆ ರಾಮ ಕೃಷ್ಣ, ಅವನು ಬೇರೆ ಇವನು ಬೇರೆ ಅಂತ ತಿಳಿದರೆ ನರಕಕ್ಕೆ ಕಳಿಸ್ತಾರೋ ಹಾಗೆ ಲಕ್ಷ್ಮೀದೇವಿಯ ರೂಪಗಳ ಮಧ್ಯೆ ಕೂಡ ಯಾರು ಭೇದವನ್ನ ತಿಳಿತಾರೆ, ಇವರು ಬೇರೆ ಅವರು ಬೇರೆ ಅಂತ, ಅವರನ್ನ ನರಕಕ್ಕೆ ಕಳಿಸಿಕೊಡುತ್ತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ರುಕ್ಮಿಣಿ ದೇವಿ ಕೃಷ್ಣನನ್ನ ಕೇಳ್ತಾ ಇದ್ದಾಳೆ, ಸ್ವಾಮಿ ಒಂದು ಗಂಡು ಮಗು ಆಗಬೇಕು ನನಗೆ, ಎಲ್ಲರೂ ಕೂಡ ರುದ್ರದೇವರನ್ನ ಆರಾಧನೆ ಮಾಡಿ ಮಕ್ಕಳನ್ನ ಪಡೀತಾರೆ, ನೀವ್ಯಾಕೆ ಪಡೀಬಾರ್ದು? ಸರಿ ಅಂತ ಕೃಷ್ಣ ಕೈಲಾಸ ಪರ್ವತಕ್ಕೆ ಬಂದು ತಪಸ್ಸು ಮಾಡಿದರೆ ರುದ್ರದೇವರು ಬರ್ತಾ ಇದ್ದಾರೆ. ರುದ್ರದೇವರು ಬಂದು ನಮಸ್ಕಾರ ಮಾಡಿ ವರ ಕೊಟ್ಟಂತೆ ಮಾಡಿ ಹೋಗ್ತಾ ಇದ್ದಾರೆ. ಅದರಿಂದ ಬಂದವನೇ ಪ್ರದ್ಯುಮ್ನ. ಆದರೆ ಆ ಪ್ರದ್ಯುಮ್ನನ ಕುರಿತು ಶಂಬರಾಸುರ ಅಂತ ಒಬ್ಬ, ಅವನಿಗೆ ನಾರದರು ಬಂದು ಹೇಳಿದರು, ಏ ಶಂಬರಾಸುರ, ನಿನ್ನ ಕೊಲ್ಲುವಂತ ವ್ಯಕ್ತಿ ಹುಟ್ಟಿದ್ದಾನೆ. ಯಾರು ಎಲ್ಲಿದ್ದಾನೆ? ಎಲ್ಲೋ ಅಲ್ಲ, ಕೃಷ್ಣನ ಮಗ ಅಂತಃಪುರದಲ್ಲಿದ್ದಾನೆ, 10 ದಿವಸದ ಕೂಸು, ಅವನ್ ನೋಡಿ ನನ್ನ ಕೊಲ್ತಾನೆ ಅಂದಾಗ ಶಂಬರಾಸುರ ಬಂದ, ಆ ಕೂಸನ್ನ ಹೊತ್ತುಕೊಂಡು ಹೋದ, ಸಮುದ್ರದಲ್ಲಿ ಬಿಸಾಡಿದ, ಮನೆಗೆ ಹೊರಟು ಹೋದ. ಅವಾಗ ಆ ಕೂಸನ್ನ ಮೀನು ನುಂಗತಾ ಇದೆ, ಮೀನಿನ ಹೊಟ್ಟೆಯಲ್ಲಿ ಕೂಸು ಭದ್ರವಾಗೇ ಇದೆ. ಬೇಡರವರು ಆ ಮೀನನ್ನ ಶಂಬರಾಸುರನ ಮನೆಗೆ ತಗೊಂಡು ಹೋಗಿ ಕೊಡುತ್ತಾರೆ. ಅವಾಗ ಆತನ ಅಡಿಗೆ ಮಾಡಲಿಕ್ಕಿರುವಂತಹ ಮಾಯಾವತಿ, ಆಕೆ ಯಾರು? ಪ್ರದ್ಯುಮ್ನ ಯಾರು ಅಂದರೆ ಮನ್ಮಥ, ಮಾಯಾವತಿ ರತೀದೇವಿ. ಆಕೆಯೇ ಆ ಕೂಸನ್ನ ಬೆಳೆಸಿ ಕೊನೆಗೆ ಕೂಸಿಗೆ ದೊಡ್ಡವನಾದಂತವನ್ ತಿಳಿಸಿಕೊಡುತ್ತಾಳೆ, ನಾನು ನಿನ್ನ ತಾಯಿಯಲ್ಲ, ಹೆಂಡತಿ ನಿನ್ನ ಬಳಸಿದ್ದು ಅಂತ ಹೇಳಿದಾಗ ಅವಾಗೆ ಆಕೆಯಿಂದ ಒಳ್ಳೆ ವೈಷ್ಣವಿ ಮಾಯಾ ವಿದ್ಯೆಯನ್ನು ಕಲಿತು ಶಂಬರಾಸನ ಸಂಹಾರ ಮಾಡಿ ದ್ವಾರಾವತಿಗೆ ಆಕೆಯ ಜೊತೆಗೇ ಬರ್ತಾ ಇದ್ದಾನೆ. ಇತ್ತ ರುಕ್ಮಿಣಿ ದೇವಿ ಎಲ್ಲರೂ ಕೂಡ ನನ್ನ ಮಗ ಹೋಗಿದ್ದಾನೆ, ಅವನಿದ್ರೆ ಚೆನ್ನಾಗಿರ್ತಾ ಇತ್ತು ಅಂದುಕೊಳ್ಳುವಾಗ ಪ್ರತ್ಯಕ್ಷ ಯಾರು? ಇಬ್ಬರು ಕೂಡ ಮಾಯಾವತಿ ಮತ್ತು ಪ್ರದ್ಯುಮ್ನ ಇಬ್ಬರು ಬರ್ತಾ ಇದ್ದಾರೆ. ನೋಡ್ಲಿಕ್ಕೆ ಕೃಷ್ಣನಂತೆ ಇದ್ದಾನೆ ಪ್ರದ್ಯುಮ್ನ. ಅವರನ್ನು ನೋಡಿ ಎಲ್ಲರೂ ಅಂದುಕೊಂಡಂತೆ ಇವರು ಕೃಷ್ಣನ ಮಗನೇ ಯಾಕಾಗಿರಬಾರದು ಅಂತ. ರುಕ್ಮಿಣಿ ದೇವಿ ನೋಡುತ್ತಾಳೆ, ಆಕೆಯ ಸ್ತನ್ಯದಿಂದ ಪಾನ ವಿಶೇಷವಾಗಿ ಹಾಲು ಬರ್ತಾ ಇದೆ. ಆ ಪ್ರದ್ಯುಮ್ನ ನೋಡಿದರೆ ನಾರದರು ಬಂದರು, ಹೌದಮ್ಮ ನಿನ್ನ ಮಗನೇ ಇವ, ಪರಿಚಯ ಮಾಡಿಕೊಟ್ಟು. ಆ ರೀತಿಯಲ್ಲಿ ಪ್ರದ್ಯುಮ್ನ ಕಥೆಯನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಇನ್ನೊಬ್ಬರ ಕಥಾ ಬರ್ತಾ ಇದೆ, ಏನದು? ಪೌಂಡ್ರಕ ವಾಸುದೇವ ಅಂತ. ಆ ಪೌಂಡ್ರಕ ವಾಸುದೇವ ತಾನು ದೇವರಲ್ಲದಿದ್ದರೂ ದೇವರಂತೆ ವೇಷ ಹಾಕೊಂಡಿದ್ದ, ಕಬ್ಬಿಣದ ಶಂಖ ಚಕ್ರ ಹಿಡ್ಕೊಂಡಿದ್ದ, ಕಬ್ಬಿಣದ ಗರುಡನನ್ನು ಮಾಡಿಸಿಕೊಂಡಿದ್ದ, ಅದರ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದ. ಇಂಥ ಪೌಂಡ್ರಕ ವಾಸುದೇವ, ಅವನೂ ವಸುದೇವನ ಮಗನೇ, ಕೃಷ್ಣನು ವಸುದೇವನ ಮಗನೇ, ವಸುದೇವನ ಮಗನಿಗೆ ವಾಸುದೇವ ಅಂತ ಹೆಸರು. ಹಾಗೆ ಪೌಂಡ್ರಕ ವಾಸುದೇವನಿಗೂ ವಾಸುದೇವ, ಕೃಷ್ಣನಿಗೂ ವಾಸುದೇವ ಅಂತ ಹೆಸರಿದ್ದಾಗ ಆ ಪೌಂಡ್ರಕ ವಾಸುದೇವ ಕೃಷ್ಣನಿಗೆ ಪತ್ರ ಕಳಿಸ್ತಾ ಇದ್ದಾನೆ, ಕೃಷ್ಣ ನಿನಗೂ ವಾಸುದೇವ ನನಗೂ ವಾಸುದೇವ ಅಂತ ಹೆಸರಿದೆ, ನಮ್ಮಿಬ್ಬರಲ್ಲಿ ಒಬ್ಬರೇ ಉಳಿಯಬೇಕು, ಯುದ್ಧಕ್ಕೆ ಬಾ ಅಂತ ಹೇಳಿದರೆ ಕೃಷ್ಣ ಎಲ್ಲರನ್ನ ಕರ್ಕೊಂಡು ಹೋದ. ಎಲ್ಲರಿಗೂ ಗೊತ್ತಾಗ್ಲಿಲ್ಲ ಯಾಕೆ ಹುಡುಗರು ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಯುದ್ಧಕ್ಕೆ ಅಂತ. ಅಲ್ಲಿ ಹೋದಾಗ ಆ ಪೌಂಡ್ರಕ ವಾಸುದೇವನನ್ನು ನೋಡಿ ಎಲ್ಲರೂ ಹೊಟ್ಟೆ ಹಿಡ್ಕೊಂಡು ನಗಲಿಕ್ಕೆ ಶುರು ಮಾಡಿದ್ರು. ಅವನ ವೇಷ ನೋಡಿ, ಅವನ ಕೈಗಳು, ಎರಡೇ ಕೈ ಅವನಿಗೆ, ಇನ್ನೆರಡು ಕೈ ಕಬ್ಬಿಣದ ಮಾಡಿಸಿಕೊಂಡಿದ್ದ, ಕಬ್ಬಿಣದ ಶಂಖ, ಕಬ್ಬಿಣದ ಚಕ್ರ ಅವನಿಗೆ, ಗರುಡ ಅಂದ್ರೆ ಕಬ್ಬಿಣದ್ದೆ ಎಲ್ಲ ಇಟ್ಕೊಂಡು ಹೊರಟಿದ್ದ. ಇಲ್ಲಿ ಅದ್ಭುತವಾದ ಶ್ರೀನಿವಾಸ ಭಗವಂತ ಗರುಡನ ಮೇಲೆ ಹೊರಟಿದ್ದ. ನೋಡುತ್ತಾರೆ, ನಗತಾ ಇದ್ದಾರೆ, ಅವನ ತಲೆಯನ್ನ ಕತ್ತರಿಸಿ ವಾರಾಣಸಿಯಲ್ಲಿ ಬಿಡುವಂತೆ ಮಾಡುತ್ತಾ ಇದ್ದಾನೆ ಭಗವಂತ. ಆ ಇಡೀ ಪುರವನ್ನ ದಹನ ಮಾಡಿದ ಚಕ್ರ. ಆ ರೀತಿಯಲ್ಲಿ ವಿಶೇಷವಾಗಿ ಪೌಂಡ್ರಕ ವಾಸುದೇವನನ್ನ ಸಂಹಾರ ಮಾಡುತ್ತಾ ಇದ್ದಾನೆ ಭಗವಂತ. ಇಷ್ಟೆಲ್ಲ ಆದ ಮೇಲೆ ಪಾಂಡವರೆಲ್ಲ ಕೂಡ ಅರಣ್ಯವಾಸಕ್ಕೆ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಸೂರ್ಯಗ್ರಹಣ ಬಂತು ಅಂತ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲಿಗೆ? ಕುರುಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅವರಲ್ಲಿಗೆ ಬರ್ತಾ ಇದ್ದಾರೆ ಎಂದು ತಿಳಿದುಕೊಂಡು ಕೃಷ್ಣ ತಾನೂ ಕೂಡ ಎಲ್ಲ ತನ್ನ ಹೆಂಡತಿಯರು ಎಲ್ಲರ ಜೊತೆಗೆ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಹೋದ ಮೇಲೆ ದ್ರೌಪದಿ ದೇವಿ, ಷಣ್ಮಹಿಷಿಯರು, ಅವರ ಸಂವಾದ ಆಗ್ತಾ ಇದೆ. ಅವ್ರಿಗೆ ಹೇಳುತ್ತಾರೆ ಏನ ಸಂವಾದ ಏನಾಯಿತು ಅಂದರೆ ದ್ರೌಪದಿ ದೇವಿ ಕೇಳುತ್ತಾಳೆ ಆ ಅಷ್ಟಮಹಿಷಿಯರನ್ನ, ನೀವು ಕೃಷ್ಣನನ್ನ ಮದುವೆ ಆದರಲ್ಲ, ಹೇಗೇಗಾದ್ರೆ ಏನೇನು ಒಬ್ಬೊಬ್ಬರು ವರ್ಣನೆ ಮಾಡಿದ್ರು, ಹೀಗ ಹೀಗಾಯ್ತು ನಮ್ಮ ನಮ್ಮ ಮದುವೆ ಅಂತ ಹೇಳಿ ಎಲ್ಲರ ಬಾಯಿಯಿಂದ ಒಂದೇ ಬರ್ತಾ ಇದೆ. ನಾವು ಕೃಷ್ಣನನ್ನ ನಮ್ಮ ಅನೇಕ ಜನ್ಮಗಳ ಪುಣ್ಯದಿಂದ ಪಡ್ಕೊಂಡವು, ಇಂಥ ಕೃಷ್ಣನೇ ನಮಗೆ ಜನ್ಮ ಜನ್ಮಕ್ಕೂ ಪತಿಯಾಗಿ ಬರಲಿ ಅಂತ ಎಲ್ಲರೂ ಕೇಳಿಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ದ್ರೌಪದಿ ದೇವಿ ಅಂದ್ರೆ ವೇದಾಭಿಮಾನಿನಿ, ಆಕೆ ಏನು ಮಾಡಿದ್ದು, ನಮಗೆ ಶ್ರೀಹರಿಯ ಸರ್ವೋತ್ತಮತ್ವ ಆತನ ಪತ್ನಿಯರ ಮೂಲಕ ಹೇಳಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಅವರ ವಿಶೇಷವಾದ ಸಂಪರ್ಕ ಎಲ್ಲವನ್ನ ಹೇಳಿದ್ರು. ಆ ಸಂದರ್ಭದಲ್ಲೇ ವಿಶೇಷ ನಮ್ಮ ವಸುದೇವ ಯಜ್ಞವನ್ನ ಮಾಡುತ್ತಾ ಇದ್ದಾರೆ. ಆ ಯಜ್ಞ ಕಾಲದಲ್ಲಿ ದೇವಕಿ ದೇವಿ ಕೇಳ್ತಾ ಇದ್ದಾಳೆ, ಹೇ ಕೃಷ್ಣ, ನನಗೆ ಎಲ್ಲರೂ ಕೂಡ ಆರು ಜನ ಮಕ್ಕಳು ಸತ್ತು ಹೋದ್ರಯ್ಯ, ಆರು ಜನ ಮಕ್ಕಳು ಸತ್ತು ಹೋಗಿದ್ದಾರಲ್ಲ, ಆರು ಜನ ಮಕ್ಕಳು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಯಾಗದಲ್ಲಿ ಅಂದಾಗ ಆರು ಜನ ಮಕ್ಕಳನ್ನ ತಾನು ಕೃಷ್ಣ ಕರ್ಕೊಂಡು ಬಂದು ಆಕೆಗೆ ದರ್ಶನ ಮಾಡಿಸಿ ಆಕೆ ಹಾಲು ಕುಡಿಸಿ ತದನಂತರ ಮತ್ತು ಅವರನ್ನ ಕಳಿಸಿಕೊಡ್ತಾ ಇದ್ದಾನೆ ಭಗವಂತ. ಆ ಆರು ಜನ ಮಕ್ಕಳು ದೇವಕಿ ದೇವಿಯ ಮಕ್ಕಳು ಕಂಸ ಸಂಹಾರ ಮಾಡಿದ ಮೇಲೆ ಬಲಿಮಹಾರಾಜನ ಹತ್ರ ಎಲ್ಲರೂ ಇದ್ರು. ಅಲ್ಲಿಗೆ ಹೋಗಿ ಭಗವಂತ ಆ ಮಕ್ಕಳನ್ನ ಕರ್ಕೊಂಡು ಬಂದು ತಾಯಿಗೆ ಸಂತೋಷವನ್ನ ಕೊಡ್ತಾ ಇದ್ದಾನೆ ಭಗವಂತ. ಈ ರೀತಿಯಲ್ಲಿ ಕೃಷ್ಣ ಆ ಯಾಗವನ್ನೆಲ್ಲ ಪೂರ್ಣಗೊಳಿಸ್ತಾ ಇದ್ದಾನೆ. ತದನಂತರ ಕೃಷ್ಣ ರುಕ್ಮಿಣಿ ದೇವಿ ಜೊತೆಗೆ ಪ್ರೇಮ ಕಲಹವನ್ನ ಮಾಡುತ್ತಾ ಇದ್ದಾನೆ. ಒಂದ್ ದಿವಸ ಕೃಷ್ಣ ಹೇಳ್ತಾನೆ ಹತ್ತಿರ ಕೂತು ಪಾದವನ್ನು ಒತ್ತುತ್ತಾ ಇರುವಂತಹ ರುಕ್ಮಿಣಿ ದೇವಿಗೆ, ನಾನು ನಿನ್ನ ಮದುವೆ ಆಗಿದ್ದು ನಿನ್ನ ಮೇಲೆ ಇಷ್ಟದಿಂದಲ್ಲ, ಆ ಜರಾಸಂಧ ಶಿಶುಪಾಲ ಅವರ ಮೇಲೆ ನನ್ನ ಪರಾಕ್ರಮ ತೋರಬೇಕಾಗಿತ್ತು, ಅದಕ್ಕೆ ನಿನ್ನ ಕರ್ಕೊಂಡು ಬಂದದ್ದಷ್ಟೇ. ಅದೂ ಅಲ್ಲದೆ ನಾನೆಂಥವನು ಗೊತ್ತಾ, ಯಾವಾಗ್ಲೂ ಆ ಜರಾಸಂಧ ಶಿಶುಪಾಲ ಇತ್ಯಾದಿಗಳಿಂದ ಜಗಳ ಕಟ್ಕೊಂಡವ, ಮನಃಶಾಂತಿಯೇ ಇರಲ್ಲ ನನ್ನ ಜೊತೆಗಿದ್ರೆ. ಆದ ಕಾರಣ ನೀನು ಹೊರಟು ಹೋಗು, ಇತರವರು ನನ್ನ ಎತ್ತ ಇದ್ದೀಯಲ್ಲ ಅಡ್ಡಿ ಇಲ್ಲ, ನೀನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಂಗೇನ್ ಚಿಂತೆ ಇಲ್ಲ ಅಂತ ಈ ರೀತಿಯಾಗಿ ಹೇಳುತ್ತಾ ಇನ್ನೊಂದು ಮಾತು ಹೇಳುತ್ತಾನೆ, ನಾನು ಏನು ಇಲ್ಲದವ, ಬರೀ ಬಡವ ಗೊಲ್ಲ ಅಷ್ಟೇ ಅಲ್ಲ, ಮಿಕ್ಕವರು ನಾನು ಯಾರು ದುಡ್ಡಿಲ್ಲವೋ ಅವರೆಲ್ಲ ನನ್ನ ಬಳಗ, ಬರೇ ದರಿದ್ರರೆಲ್ಲ ಇದ್ದಾರೆ, ಅದರಿಂದ ನನ್ನಂತವನ್ನು ಕಟ್ಕೊಂಡು ಏನ್ ಮಾಡ್ತೀಯ, ಹೋಗು, ಒಳ್ಳೆ ಶಿಶುಪಾಲ ಜರಾಸಂಧ ಇವರೆಲ್ಲ ತುಂಬಾ ದುಡ್ಡಿದ್ದವರು ಅವ್ರ ಹತ್ರ ಹೋಗಿಬಿಡು ಅಂದಾಗ, ಯದ್ಯಪಿ ರುಕ್ಮಿಣಿ ದೇವಿ ಲಕ್ಷ್ಮೀ ದೇವಿ ಆಕೆಗೆ ದೇವರ ಮನಸ್ಸು ಗೊತ್ತು, ಆದರೆ ದೇವರು ಹೇಗೆ ಹೇಳಿದ್ದಾರೋ ತಕ್ಕಂತೆ ನಾಟಕ ಆಡತಾ ಆ ಮಾತಿಗೆ ಸುಸ್ತಾಗಿ ಬಿದ್ದಂತೆ ಮಾಡಿದ್ದು. ದೇವರು ಸ್ವಲ್ಪ ಉಪಚಾರ ಮಾಡಿದ ಮೇಲೆ ರುಕ್ಮಿಣಿ ದೇವಿ ಉತ್ತರ ಕೊಡ್ತಾ ಇದ್ದಾಳೆ, ಕೃಷ್ಣ ನೀನು ಹೇಳಿದ್ದು ಸತ್ಯ, ಏನು ನೀನು ನನ್ನ ಮೇಲೆ ಆಸೆಯಿಂದ ಮದುವೆ ಆಗ್ಲಿಲ್ಲ ಅಂತ ಹೇಳಿದೆಯಲ್ಲ ಸತ್ಯವಾದ ಮಾತಯ್ಯ, ಯಾಕೆ ಅಂದ್ರೆ ನಿನಗೆ ಯಾರ ಮೇಲೂ ಆಸೆ ಇಲ್ಲ, ನನ್ನ ಮೇಲೂ ಆಸೆ ಇಲ್ಲ, ನನ್ನ ಉದ್ಧಾರ ಮಾಡ್ಲಿಕ್ಕೆ ನನ್ನ ಮದುವೆ ಮಾಡಿಕೊಂಡೆ ಅಷ್ಟೇ ಹೊರತು ನನ್ನ ಮೇಲೆ ಆಸೆಯಿಂದ ಮಾಡಿಕೊಂಡಿದೀಯಾ ಇಲ್ಲ. ಇನ್ನ ಹೇಳುತ್ತಾನೆ ಕೃಷ್ಣ, ಈ ಜರಾಸಂಧ ಇತ್ಯಾದಿಗಳಿಗೆ ನಾನು ಹೆದರ್ಕೊಂಡು ಸಮುದ್ರದಲ್ಲಿದ್ದೇನೆ, ನನ್ನಂತವನ್ನ ಮಾಡ್ಕೋಬೇಕಾ ಅಂತ ಹೇಳ್ತಾಳೆ. ನೀನು ಹೆದರ್ಕೊಂಡಲ್ಲಯ್ಯ, ದುಷ್ಟರಿಗೆ ಸಿಗಬಾರದು ಅಂತ ಎಲ್ಲರಲ್ಲಿ ಇದ್ರೂ ಕೂಡ ಹೃದಯದಲ್ಲೇ ಬಚ್ಚಿಟ್ಟುಕೊಂಡಿರ್ತೀಯಲ್ಲ ಅದೇ ತರ ಸಮುದ್ರದ ಒಳಗೇ ಬಚ್ಚಿಟ್ಟುಕೊಂಡಿದೀಯ, ಅದು ನಿನಗೆ ಲಕ್ಷಣವೇ ಆಗಿದೆ. ಇನ್ನ ಹೇಳಿದ ಕೃಷ್ಣ, ನನ್ನ ಹತ್ರ ಏನು ಇಲ್ಲ, ಬಡಪಾಯಿ ನಾನು ಬಡಪಾಯಿ, ಎಲ್ಲರೂ ನನ್ನ ಸುತ್ತಿರೋರು ಬರೇ ಸ್ವಾಮಿಗಳು ಇಂಥವರೇ ಬರ್ತಾರೆ, ಎಲ್ಲ ಯಾರು ಭಿಕ್ಷುಕರು ಯಾರು ದಾಸರು, ಭಿಕ್ಷ ಬೇಡವರು ದಾಸರು, ಸ್ವಾಮಿ ಯತಿಗಳು ಸ್ವಾಮಿಗಳು ಇಬ್ಬರು ಅಂತವರೇ, ಎಲ್ಲರೂ ಅಂತವರೇ ಬರೋದು ನನ್ನ ಹತ್ರ, ನನ್ನ ಕಟ್ಕೊಂಡು ಏನು ಸುಖ ನಿನಗೆ ಅಂದ್ರೆ ಹೇಳ್ತಾಳೆ. ಹೌದಯ್ಯ, ನೀನು ನಿಷ್ಕಿಂಚನ ಜನಪ್ರಿಯ, ನಿಷ್ಕಿಂಚನರು ಅಂದ್ರೆ ಏನು ಗೊತ್ತಾ, ಈ ಜಗತ್ತಿನಲ್ಲಿ ದುಡ್ಡು ತುಂಬಾ ಇದ್ರೂ ಕೂಡ ಅದನ್ನ ತೃಣಕ್ಕೆ ಸಮಾನ ಬಗೆದು ನೀನೇ ಬೇಕು ಅಂದವರೆಲ್ಲ ನಿಷ್ಕಿಂಚನರಯ್ಯ, ಅಂಥವರು ನಿನ್ನ ಹತ್ರ ಇದ್ದಾರೆ, ಅಂಥವರ ಗಂಡ ಅಂದ್ರೆ ಅಂಥವರಿಗೆ ನಾಯಕನಾದ ನೀನು ಸಿಕ್ಕದ್ದು ನನಗೆ ಮುಖ್ಯವಯ್ಯ. ನೋಡು, ಜಗತ್ತಿನಲ್ಲಿ ಎಲ್ಲರ ಹತ್ರ ತುಂಬಾ ದುಡ್ಡಿರುತ್ತೆ, ಎಲ್ಲರೂ ಸೇರ್ತಾರೆ ಅವರ ಹತ್ರ, ದುಡ್ಡಿರೋ ಪರ್ಯಂತ ಇರ್ತಾರೆ, ಆದ್ಮೇಲೆ ಬಿಸಾಡಿ ಹೋಗ್ತಾರೆ, ನಿನ್ನನ್ನು ಹಾಗಲ್ಲ, ನಿನ್ನ ಭಕ್ತರು ಏನು ಮಾಡುತ್ತಾರೆ, ಪ್ರಾಣ ಹೋದರೂ ನಿನಗಾಗಿ ಅವರು ಹೆಣಗ್ತಾರೆ, ಅಂಥವರು ಬೇಕಯ್ಯ, ನೀನು ಬೇಕು ಅಂತ ಕೃಷ್ಣನ ಅಪರೂಪದ ಪ್ರಶ್ನೆಗಳಿಗೆ ತಾನು ಉತ್ತರ ಕೊಡ್ತಾ ಇದ್ದಾಳೆ. ಈ ಪ್ರೇಮ ಸಲ್ಲಾಪವನ್ನ ತಿಳಿಸುವುದರ ಮೂಲಕ ಭಗವಂತ ಎಷ್ಟು ದೊಡ್ಡವ, ಎಷ್ಟು ಕರುಣಾವಂತ ಎಂಬುದನ್ನ ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ತದನಂತರ ಶ್ರೀಕೃಷ್ಣನ ಮಹಿಮೆಯನ್ನು ನೋಡಬೇಕು ಅಂತ ನಾರದರಿಗೆ ಅನ್ನಿಸ್ತಾ ಇದೆ. ಹಸಿವೆ ಆಗ್ತಾ ಇದೆಯಾ? ನನ್ನ ಟೈಮ್ ಆಗೋವರೆಗೂ ನಾನು ಬಿಡ್ಲಿಕ್ಕಿಲ್ಲ, ಏನು ಮಾಡಲಿ, ಅದ ಕಾರಣ 12ಕ್ಕೆ ಸರಿಯಾಗಿ ಬಿಟ್ಬಿಡ್ತೇನೆ, ಹೋಗಿ ಊಟ ಕೂತ್ಬಿಡಿ ಹಾಕಿದ್ರೆ. ಮತ್ತು ನಾಳೆಯಿಂದ ಈ ಕಾಟ ಇರಲ್ಲ ನಿಮಗೆ. ಆದರೆ ಸಿಗುತ್ತಾ ಕೃಷ್ಣನ ಕಥಾ ಸಿಗುತ್ತಾ? ನೋಡಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ, ನೀವು ಮಾತ್ರ ಬರುವಂತೆ ದೇವರು ಮಾಡಿದ. ಯಾಕೆ? ನಿಮಗ ಪುಣ್ಯ ಇದೆ, ಆದ್ದರಿಂದ ನೀವು ಬಂದು ಕೂಡುವಂತೆ ಭಗವಂತ ಮಾಡಿದ್ದಾನೆ. ಮತ್ತೆ ಎಷ್ಟು ಜನ್ಮದ ಪುಣ್ಯವೋ ಭಗವಂತನ ಕಥಾ ಕೇಳುವಂತೆ ಆಗ್ತಾ ಇದೆ. ನಾರದಾದಿ ಮಹರ್ಷಿಗಳು ಸದಾ ಕೇಳುವಂತಹ ಕಥಾ ನಮ್ಮ ಕಿವಿಯಲ್ಲೂ ಬೀಳ್ತಾ ಇದೆಯಲ್ಲ, ಮತ್ತೆ ನಾವೇ ಪುಣ್ಯವಂತರು. ಸರಿ, ನಂತರ ನಾರದರು ಬಂದ್ರು, ಒಬ್ಬಿಬ್ಬರು ಕಟ್ಕೊಂಡವರ ಕಥೆ ನೋಡ್ತಾ ಇರ್ತೀವಿ, ಜಗಳ 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 ಮನೆಯಲ್ಲಿ. ಇಬ್ಬರನ್ನ ಕಟ್ಕೊಂಡ ವ್ಯಕ್ತಿಯ ಪರಿಸ್ಥಿತಿ ಏನು ಅಂದ್ರೆ, ಅವರು ಊಟ ಕರೀತಾರೆ, ಇವರು ಊಟ ಕರೀತಾರೆ. ಒಂದೇ ದಿವಸ ಹಬ್ಬ ಅಂದ್ರೆ ಇಬ್ಬರು ಕರೆದಾಗ ಯಾರು ಊಟ ಮಾಡಬೇಕು ಅರ್ಥ ಆಗಲ್ಲ. ಕೊನೆಗೆ ಇಬ್ಬರು ಹಾಕಲ್ಲ, ಉಪವಾಸವೇ ಕೂತಿರ್ತಾನೆ ಗಂಡ. ಹೌದು, ಆ ತರ ಆದರೆ 16,000 ಜನ ಜೊತೆಗೆ ಹೇಗೆ ಏರ್ತಾ ಇದ್ದಾನಪ್ಪ ಮಹಾನುಭಾವ ಅಂತ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವಾಗ ಒಂದು ಮನೆಗೆ ಹೋಗ್ತಾರೆ, ಆ ಮನೆಯಲ್ಲಿ ಕೃಷ್ಣ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದಾನೆ. ಅಲ್ಲಿ ಕೇಳ್ತಾರೆ, ಕೃಷ್ಣ ಈಗ ಬಂದ? ಇಲ್ಲ, ಇಲ್ಲೇ ಇದ್ದಾನೆ ಕೃಷ್ಣ, ಎಲ್ಲಿಗೆ ಹೋಗ್ಲೇ ಇಲ್ಲ ಅಂದ್ರು. ಇನ್ನೊಂದು ಮನೆಗೆ ಹೋಗ್ತಾರೆ, ಅಲ್ಲಿ ಮೊಮ್ಮಗನ ಮುಂಜಿಗೆ ಮುಹೂರ್ತ ಇಡ್ತಾ ಇದ್ದಾನೆ. ಅಲ್ಲೂ ಕೇಳಿದ್ರು, ಕೃಷ್ಣ ಇವಾಗ ಬಂದ? ಇಲ್ಲ, ಇಲ್ಲೇ ಇದ್ದಾನೆ, ಬಹಳ ಕಾಲ ಆಯ್ತು, ಮನೆಯಿಂದ ಹೊರಗೆ ಹೋಗ್ಲೇ ಇಲ್ಲ ಅಂದ್ರು. ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲೂ ಕೃಷ್ಣ ಯುದ್ಧಕ್ಕೆ ಬೇಕಾದೆಲ್ಲ ತಯಾರಿ ಮಾಡುತ್ತಾ ಇದ್ದಾನೆ. ಇನ್ನೊಂದು ಕಡೆ, ಇನ್ನೊಂದು ಕಡೆ ತಿರುಗಿ ತಿರುಗಿ ಎಲ್ಲಾ ಕಡೆ ಹೇಳ್ತಾರೆ, ಇಲ್ಲೇ ಇದ್ದಾನೆ ಕೃಷ್ಣ, ಇಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ. ಸುಸ್ತಾಗಿ ಕೊಡ್ತಾರೆ ನಾರದರು. ಅವಾಗ ಕೃಷ್ಣ ಬರ್ತಾನೆ, ಸಾಕಾಯ್ತಾ ಹುಡುಕಿದ್ದು ಅಂದ್ರೆ, ಇಲ್ಲ ಸ್ವಾಮಿ, 16,000 ಮನೆಗಳಲ್ಲಿ 16,000 ರೂಪಗಳಿಂದ ಸದಾ ಇರುವಂತ ನಿನ್ನ ಅಪೂರ್ವದ ತಾಕತ್ತನ್ನ ನೋಡ್ಲಿಕ್ಕೆ ಬಂದಿದ್ದೇನಯ್ಯ, ಜಗತ್ತಿಗೆ ತೋರಬೇಕಲ್ಲ ನೀನು ಹೇಗಿದ್ದೀಯ ಅಂತ. ಆ ರೀತಿಯಲ್ಲಿ ನಾರದರು ಅಪರೂಪದ ಭಗವಂತನ ಮಹಿಮೆಯನ್ನ ತೋರಿಸಿಕೊಟ್ರು. ಇನ್ನ ದೇವರು ಹೇಗಿದ್ರು? ದೇವರಲ್ಲ, ಯಾವಾಗ ಬೇಕಾದ್ರೂ ಹೇಳ್ಬೋದು, ಏನ್ ಬೇಕಾದ್ರೂ ಕುಡಿಬಹುದು ತಿನ್ಬಹುದು, ನಮಗಾದ್ರೆ ಕಷ್ಟಪ್ಪ. ದೇವರು ಏನ್ ಬೇಕಾದ್ರೂ ಮಾಡುವುದಲ್ಲ ಅಂದ್ರೆ, ದೇವ ಹೇಗಿದ್ದ ಇಲ್ಲಿಗೆ ಬಂದಾಗ ಹೇಳ್ತಾ ಇದ್ದಾರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾ ಇದ್ದಂದ್ರೆ ಗೊತ್ತಾ, ಇದು ಸೂರ್ಯೋದಯ ಆಗಲಿಕ್ಕಿಂತ ಮೊದಲೇ ಉಷಃಕಾಲದಲ್ಲಿ ಹೇಳಬೇಕು. ಎದ್ದು ಧ್ಯಾನ ಮಾಡುತ್ತಿದ್ದಂತೆ. ಯಾರನ್ನು ಧ್ಯಾನ ಮಾಡುತ್ತಿದ್ದ ಅಂದ್ರೆ, ಧ್ಯಾನ ಮಾಡಿ ಇಂತ ಜಗತ್ತಿಗೆ ತೋರಿಕೊಡ್ತಾ ಇದ್ದಾನೆ. ಹಾಗೆ ವಿಶೇಷವಾಗಿ ಧ್ಯಾನ ಮಾಡಿ ದೊಡ್ಡವರನ್ನ ಕೇಳಿ ಸ್ನಾನಕ್ಕೆ ಹೋಗಿ ಮತ್ತೆ ಸ್ನಾನ ಸಂಧ್ಯಾ ವಂದನ ಮಾಡ್ತಾ ಇದ್ದಾನಂತೆ. ನಂತರ ಪೂಜಾ ಮಾಡ್ತಾ ಇದ್ದಾನೆ. ಇವ್ರು ಯಾರು ಪೂಜಾ ಮಾಡ್ತಾನಪ್ಪ ಅಂದ್ರೆ, ಡಬ್ಬಿ ಒಳಗೆ ಡಬ್ಬಿ ಡಬ್ಬಿ ಒಳಗೆ ಏನಿದೆಪ್ಪ ಅಂದ್ರೆ, ಭಕ್ತರ ಪಾದ ಧೂಳಿಯನ್ನು ಇಟ್ಟುಕೊಂಡು ಅದನ್ನ ಪೂಜಾ ಮಾಡ್ತಾ ಇದ್ದಾನಂತೆ. ಆ ರೀತಿಯಲ್ಲಿ ಕೃಷ್ಣನ ಅನುಷ್ಠಾನಾದಿಗಳನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಇನ್ನೊಂದು ಕಥಾ ಬರ್ತಾ ಇದೆ. ಏನು ಕಥಾ ಅಂದ್ರೆ, ಜರಾಸಂಧ ದೇವರಿಗೆ ರುದ್ರದೇವರ ಯಾಗವನ್ನ ಮಾಡುತ್ತಾ ಎಲ್ಲಾ ರಾಜರನ್ನ ಬಲಿ ಕೊಡಬೇಕು ಎಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅದಕ್ಕೆ ರಾಜರೆಲ್ಲ ಸೇರಿಕೊಂಡು ದೂತನನ್ನ ಕಳಿಸ್ತಾ ಇದ್ದಾರೆ ಕೃಷ್ಣನ ಹತ್ರ. ಹೇ ಕೃಷ್ಣ, ಹೇಗಾದರೂ ಬಂದು ನಮ್ಮನ್ನು ರಕ್ಷಣೆ ಮಾಡಯ್ಯ, ತುಂಬಾ ಸುಂದರವಾಗಿದೆ ಅವರು ಮಾಡಿದ ಸೂತ್ರ. ಹೇ ಸ್ವಾಮಿ, ನೀನೊಬ್ಬನೇ ಜಗತ್ತಿಗೆ ನಾಥ, ನಿನ್ನನ್ನು ಸ್ಮರಣೆ ಮಾಡಲಿಕ್ಕೆ ನೀ ಜನ್ಮ ಕೊಟ್ಟದ್ದು, ಅದು ಮರೆತು ನಾವು ಈ ಯುದ್ಧದ ಆಸೆಯಿಂದ ಜಗಳಾಡತಾ ನಾವು ರಾಜರು ನಾವು ರಾಜರು ಅಂತ ಮರದಿಂದ ತಿರುಗಾಡಿದ್ವು ಅಯ್ಯ. ಈಗ ಅನ್ನ ನೀರು ಇಲ್ಲದೆ ಈ ಜರಾಸಂಧ ಕಟ್ಟಿ ಹಾಕಿದ್ದಾನೆ, ಬುದ್ಧಿ ಬಂದಿದೆ, ಹರಿಯೇ ನಿನ್ನ ಚಿಂತನೆ ಮಾಡುತ್ತಾ ಬದುಕ್ತೇವೆ, ಇವನಿಂದ ಪಾರು ಮಾಡು ಅಂತ ಅವರು ಹೇಳಿ ಕಳಿಸ್ತಾ ಇದ್ದಾರೆ. ಅವಾಗೆ ಉದ್ಧವ ಹೇಳುತ್ತಾನೆ, ಕೃಷ್ಣ ಈ ಜರಾಸಂಧ ನೀನು ಕೊಲ್ಲಬೇಕಾದವನಲ್ಲವಾ, ಭೀಮಸೇನ ದೇವರ ತುತ್ತು ಅಂದಾಗ ಕೃಷ್ಣ ಬಂದು ಪಾಂಡವರಿಂದ ರಾಜಸೂಯ ಯಾಗವನ್ನ ಮಾಡಿಸ್ತಾ ಇದ್ದಾನೆ. ರಾಜಸೂಯ ಯಾಗ ಮಾಡಿಸಿ ಆ ಸಂದರ್ಭದಲ್ಲೇ ಭೀಮಸೇನದಿಂದ ಜರಾಸಂಧನ ಸಂಹಾರವನ್ನ ಮಾಡಿಸಿ ರಾಜಸೂಯ ಯಾಗವನ್ನು ಪೂರ್ಣ ಮಾಡಿಸಿದ. ರಾಜಸೂಯ ಯಾಗ ಮಾಡಿಸಿದಾಗ ದಿಕ್ಕು ದಿಕ್ಕಿನಿಂದ ದುಡ್ಡಿನ ರಾಶಿ ಬಂದು ಬಿದ್ದರೆ ಅದನ್ನು ಎಣಿಸಲಿಕ್ಕೆ ಯಾರನ್ನಿಟ್ಟ ಅಂದರೆ ದುರ್ಯೋಧನೆಗೆ ಕೊಟ್ಟ, ನೀನೇ ಕ್ಯಾಶಿಯರ್ ಆಗಿರುವಂತ. ಅದು ನೋಡಿ ನೋಡಿ ಅವನ ಹೊಟ್ಟೆ ದೊಡ್ಡದಾಗ್ಬಿಡ್ತು, ಅಪ್ಪ ಇಟ್ಟು ಸಂಪತ್ತ ಇಟ್ಟು ಸಂಪತ್ತ ಅಂತ ಹೊಟ್ಟೆಯಲ್ಲಿ ಕಿಚ್ಚು ಬಂತ ಅವನಿಗೆ. ಅದು ಬರಲಿಕ್ಕೆ ಅವನಿಗೆ ಅದು ಕೊಟ್ಟ, ಅವಮಾನ ಆಗುವಂತೆ ಮಾಡಿದ. ಅದರಿಂದ ಭಾರತ ಯುದ್ಧ ಬರುವಂತೆ ಮಾಡಿದ. ಭಾರತ ಯುದ್ಧದಲ್ಲಿ ಎಲ್ಲರನ್ನೂ ಸಂಹಾರ ಮಾಡಿದ ಭಗವಂತ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಕೃಷ್ಣ ಸಾಲ್ವ ದ್ವಾರಕೆ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಅಂತ ಹೇಳಿಕೊಂಡು ಅವನನ್ನ ಸಂಹಾರ ಮಾಡಿದ. ಇತ್ತ ನಂದ ಗೋಕುಲಕ್ಕೆ ಬರ್ತಾ ಇದ್ದಾನೆ ಯಮುನಾ ತಟದಲ್ಲಿ. ತುಂಬಾ ದಿನ ತನ್ನವರು ನೋಡಿ ಅಂತ ಕಾಲಕ್ಕೆ ಯಾಗಕ್ಕೆ ಕೂಡತಾ ಇದ್ದಾನೆ. ಅಂತ ಕಾಲಕ್ಕೆ ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದಾನೆ. ಬ್ರಾಹ್ಮಣ ಬಂದು ಕೃಷ್ಣ ನನ್ನ ಸೂತಿಕಾ ಗೃಹದಿಂದ ಅಂದ್ರೆ ಹೆಂಡತಿ ಹಡಿತಾ ಇದ್ದಾಳಯ್ಯ, ಹಡಿಯೋ ಕಾಲಕ್ಕೆ ಯಾರೋ ಬಂದು ಆ ಮಕ್ಕಳನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ, ಆ ಮಕ್ಕಳನ್ನ ರಕ್ಷಣೆ ಮಾಡುವಂದಾಗ ಕೃಷ್ಣ ಯಜ್ಞವನ್ನ ಬಿಟ್ಟು ಏಳಲಿಕ್ಕೆ ನೋಡತಾ ಇದ್ದಾನೆ. ಅಂತ ಕಾಲಕ್ಕೆ ಅರ್ಜುನ ನಾನಿದ್ದೇನೆ ಅಂತ ಬಂದ. ಮುಂದಿನ ಕಥಾಭಾಗ ಸಂಜೆಗೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.